ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪ್ರವಾದಿಯಾದ ಯೆಶಾಯ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಕರ್ತನಿಂದ ದೂರ ಓಡಿ ಹೋಗುವುದಕ್ಕೆ ಪ್ರಯತ್ನಿಸಿದ್ದ ಪ್ರವಾದಿಯಾದ ಯೋನನ ಕಥೆಯನ್ನು ಅಧ್ಯಯನ ಮಾಡಿದ್ದೇವೆ. ಏನೇ ಆದರೂ ದೇವರ ಪ್ರಸನ್ನತೆಯಿಂದ ಓಡಿ ಹೋಗುವುದಕ್ಕೆ ಪ್ರಯತ್ನಿಸುವುದು ನಿಮ್ಮ ನೆರಳಿನಿಂದ ದೂರ ಓಡಿ ಹೋಗುವುದಕ್ಕೆ ಪ್ರಯತ್ನಿಸುವಂತದ್ದಾಗಿದೆ. ದೊಡ್ಡ ಮೀನಿನ ಒಳಗಡೆಯೂ ಸಹ ದೇವರು ಯೋನನ ಸಂಗಡ ಇದ್ದನು. ಯೋನನ ನಂತರ ಬಂದಂತಹ ಒಬ್ಬ ಪ್ರವಾದಿ ಮತ್ತು ಪರಿಶುದ್ಧ ವಾಕ್ಯಗಳಲ್ಲಿ ಯಾರ ಹೆಸರು ತುಂಬಾ ಚೆನ್ನಾಗಿ ತಿಳಿದಿದೆಯೋ ಆ ಪ್ರವಾದಿಯ ಕುರಿತಾಗಿ ಓದಿಕೊಳ್ಳುವುದಕ್ಕೆ ನಾವು ಈ ದಿನ ಏರ್ಪಾಟು ಮಾಡಿಕೊಂಡಿದ್ದೇವೆ. ಮೆಸ್ಸಿಯನ್ನು ಹುಟ್ಟುವುದಕ್ಕಿಂತ 700 ವರ್ಷಗಳಿಗಿಂತ ಮುಂಚೆ ಇದ್ದಂತಹ ಇವನೇ ಪ್ರವಾದಿಯಾದ ಯೆಶಾಯ. ಈ ಯೆಶಾಯನು ಯೆರೂಸಲೇಮಿನಲ್ಲಿ ಸೊಲೊಮೋನನು ಕಟ್ಟಿದಂತಹ ಆಲಯದಲ್ಲಿ ದೇವರಿಗಾಗಿ ಕೆಲಸ ಮಾಡಿದಂತಹ ಒಬ್ಬ ಯಾಜಕನಾಗಿದ್ದನು. ಪ್ರತಿದಿನ ಯೆಶಾಯನು ಮತ್ತು ಉಳಿದ ಯಾಜಕರುಗಳು ಯಜ್ಞವೇದಿಯ ಮೇಲೆ ದೇವರಿಗಾಗಿ ಪಶುಗಳನ್ನು ಯಜ್ಞ ಅರ್ಪಿಸುತ್ತಿದ್ದರು. ಲೋಕದ ಪಾಪಕ್ಕಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಿದ್ದ ಮೆಸ್ಸಿಯನಿಗೆ ಈ ಯಜ್ಞ ಸಮರ್ಪಣೆಗಳು ಗುರುತಾಗಿದ್ದವು. ಒಂದು ದಿನ ಯೆಶಾಯನು ಕರ್ತನ ಆಲಯದಲ್ಲಿ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದಾಗ ಏನಾಯಿತೆಂಬುದನ್ನು ಕೇಳಿಸಿಕೊಳ್ಳಿರಿ. ಯೆಶಾಯನ ಪುಸ್ತಕದ 6ನೇ ಅಧ್ಯಾಯದಲ್ಲಿ ಯೆಶಾಯನು ಹೀಗೆ ಬರೆಯುತ್ತಾನೆ: ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನಾರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರೂ 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2ನ್ನೂ ಬಡಿಯುತ್ತಾ ನೆಲಸೋಕದೇ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು, ಅಯ್ಯೋ, ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ, ನಾನು ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು ಸೇನಾಧೀಶ್ವರನಾದ ಯಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ಸೇರಾಫಿಯರಲ್ಲಿ ಒಬ್ಬನು ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ, ಇದು ನಿನ್ನ ತುಟಿಗಳಿಗೆ ತಗಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂದನು. ಆಗ, ಯಾವನನ್ನು ಕಳುಹಿಸಲಿ, ಯಾವನು ನನಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಈ ಪ್ರಕಾರ ದೇವರಾದ ಕರ್ತನು ತನ್ನ ಮಹಿಮೆಯನ್ನು ಮತ್ತು ಪರಿಶುದ್ಧತೆಯನ್ನು ಯೆಶಾಯನಿಗೆ ಪ್ರಕಟಿಸಿಕೊಂಡು ಇಸ್ರಾಯೇಲರಿಗೆ, ಅಂದರೆ ಯಹೂದ್ಯರಿಗೆ, ತನ್ನ ವಾಕ್ಯವನ್ನು ತಿಳಿಸುವುದಕ್ಕೂ ಮತ್ತು ಬರಲಿರುವ ಜನಾಂಗಗಳ ಪ್ರಯೋಜನಕ್ಕಾಗಿ ಒಂದು ಪುಸ್ತಕದಲ್ಲಿ ಇದನ್ನು ಬರೆಯುವುದಕ್ಕೂ ಅವನನ್ನು ಕರೆದನು. ಯೆಶಾಯನ ಪುಸ್ತಕವು ಉದ್ದವಾದುದು ಮತ್ತು ಅಗಾಧವಾದುದು ಆಗಿದ್ದು ಇದು ಒಳಗೊಂಡಿರುವುದನ್ನೆಲ್ಲ ನೋಡಿಕೊಳ್ಳುವುದಕ್ಕೆ ನಮಗೆ ಸಮಯವಿಲ್ಲ. ಹೇಗಾದರೂ ಪ್ರವಾದಿಯಾದ ಯೆಶಾಯನ 2 ಪ್ರಾಮುಖ್ಯವಾದ ಆಲೋಚನೆಗಳೊಂದಿಗೆ ನಾವು ಸಂಕ್ಷಿಪ್ತಗೊಳಿಸುತ್ತೇವೆ. ಮೊದಲನೆಯದು, ಯೆಶಾಯನು ಯಹೂದ್ಯರಿಗೆ ಅವರ ಪಾಪದ ಕುರಿತಾಗಿ ಮತ್ತು ಅವರು ಹೊಂದಲಿರುವ ಶಿಕ್ಷೆಯ ಕುರಿತಾಗಿ ಕೆಟ್ಟ ಸುದ್ದಿಯನ್ನು ತಿಳಿಸಿದ್ದಾನೆ. 2ನೆಯದು, ಅವರ ಪಾಪಗಳಿಗಾಗಿ ಶಿಕ್ಷೆಯನ್ನು ಹೊತ್ತುಕೊಳ್ಳುವುದಕ್ಕೆ ಲೋಕಕ್ಕೆ ಬರಲಕ್ಕಿರುವ ಮೆಸ್ಸಿಯನಿಗೆ ಸಂಬಂಧಿಸಿದಂತೆ ಒಳ್ಳೆ ಸುದ್ದಿಯನ್ನು ಯೆಶಾಯನು ಅವರಿಗೆ ತಿಳಿಸಿದ್ದಾನೆ. ಆದ ಕಾರಣ ಸಂಕ್ಷಿಪ್ತವಾಗಿ ಪ್ರವಾದಿಯಾದ ಯೆಶಾಯನ ಸಂದೇಶವೇನೆಂದರೆ, ಪಾಪ ಮತ್ತು ಅದರ ದಂಡನೆಯ ಕುರಿತಾದ ಕೆಟ್ಟ ಸುದ್ದಿ ಮತ್ತು ಪಾಪಗಳಿಗಾಗಿ ದಂಡನೆಯ ಕ್ರಯ ಕೊಡುವುದಕ್ಕಿದ್ದ ಒಬ್ಬ ರಕ್ಷಕನ ಕುರಿತಾದ ಒಳ್ಳೆಯ ಸುದ್ದಿ. ಯೆಶಾಯನು ಯಹೂದ್ಯರಿಗೂ ಮತ್ತು ಕೇಳುವುದಕ್ಕೆ ಕಿವಿಯುಳ್ಳ ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸಿರಬಹುದು. ಆದ್ದರಿಂದ ದೇವರು ಯೆಶಾಯನಿಗೆ ತಿಳಿಸಿದಂಥ ಕೆಟ್ಟ ಸುದ್ದಿಯನ್ನು ತೋರಿಸುವಂತಹ ಕೆಲವು ವಚನಗಳನ್ನು ಮೊದಲು ಉದಾಹರಿಸೋಣ. 1ನೇ ಅಧ್ಯಾಯದಲ್ಲಿ ಪ್ರವಾದಿಯಾದ ಯೆಶಾಯನು ಹೀಗೆ ಬರೆದಿದ್ದಾನೆ: ಆಕಾಶಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೂ ತಿಳಿವಳಿಕೆಯಿಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟಜಾತಿಯೇ, ದ್ರೋಹಿಗಳಾದ ಮಕ್ಕಳೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ಯಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲ್ಯರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ವ್ಯರ್ಥ ನೈವೇದ್ಯವನ್ನು ಇನ್ನೂ ತಾರದಿರಿ, ಧೂಪವು ನನಗೆ ಅಸಹ್ಯ. ಅಮವಾಸ್ಯೆ, ಸಬ್ಬದ್ದಿನ, ಕೂಟ ಪ್ರಕಟಣೆ ಇವೂ ಬೇಡ. ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೆನು. ನಿಮ್ಮ ಅಮವಾಸ್ಯೆಗಳನ್ನು, ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ, ಇವು ನನಗೆ ಭಾರ, ಸಹಿಸಲು ಬೇಸರ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ಯೆಶಾಯನ ಪ್ರವಾದನೆ ಗ್ರಂಥ 1:2-4 12-15 ಅದಕ್ಕಾಗಿಯೇ ಪ್ರವಾದಿಯಾದ ಯೆಶಾಯನು ಯಹೂದ್ಯರ ಕಪಟತನದ ಕಾರಣದಿಂದ ಅವರನ್ನು ಹೀಗೆ ಗದರಿಸಿದನು. ಅವರ ಪಾಪವನ್ನು ಅವನು ಹೇಗೆ ಸಂಕ್ಷಿಪ್ತಗೊಳಿಸಿದ್ದಾನೆ! ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದಂತ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ. ಮತ್ತಾಯ 15:8, ಯೆಶಾಯ 29:13. ಯಹೂದ್ಯರ ಮೊಂಡುತನ ಮತ್ತು ಪಾಪಗಳಿಗಾಗಿ ಅವರನ್ನು ಗದರಿಸಿದ ನಂತರ ಯೆಶಾಯನು ನಂಬುವಂತಹ ಎಲ್ಲರ ಹೃದಯಗಳನ್ನು ಶುದ್ಧೀಕರಿಸುವಂತಹ ಶಕ್ತಿಯನ್ನು ಹೊಂದಿದ್ದ ಶುಭ ಸಂದೇಶವನ್ನು ಅವರಿಗೆ ತಿಳಿಸುವುದಕ್ಕೆ ಆರಂಭಿಸಿದನು. ಪಾಪಿಗಳನ್ನು ರಕ್ಷಿಸುವುದಕ್ಕೆ ಲೋಕಕ್ಕೆ ಬರಬೇಕಾಗಿದ್ದ ಮೆಸ್ಸಿಯನ ಕುರಿತಾಗಿ ಯೆಶಾಯನು ಬರೆದಿರುವಂತಹ ಅದ್ಭುತವಾದ ಕೆಲವೊಂದು ಮಾತುಗಳನ್ನು ಉಳಿದಿರುವ ಸಮಯದಲ್ಲಿ ಕೇಳಿಸಿಕೊಳ್ಳೋಣ. ಬನ್ನಿರಿ ವಾದಿಸುವ ಎಂದು ಯಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಯೆಶಾಯ 1:18. ನನ್ನ ಜನರನ್ನು ಸಂತೈಸಿರಿ, ಸಂತೈಸಿರಿ ಎಂದು ನಿಮ್ಮ ದೇವರು ಹೇಳುತ್ತಾನೆ. ಈಗೋ ಒಂದು ವಾಣಿ, ಅರಣ್ಯದಲ್ಲಿ ಯಹೋವನಿಗೆ ದಾರಿಯನ್ನು ಸಿದ್ಧಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲಾ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲುಸೀಮೆಯಾಗುವುದು, ಕೊರಕಲ ನೆಲವು ಸಮವಾಗುವುದು, ಯಹೋವನ ಮಹಿಮೆಯು ಗೋಚರವಾಗುವುದು, ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯಹೋವನ ಬಾಯೇ ಇದನ್ನು ನುಡಿದಿದೆ. ಶುಭ ಸಮಾಚಾರವನ್ನು ತಿಳಿಸಬಲ್ಲ ಚಿಯೋನೆ, ಉನ್ನತ ಪರ್ವತವನ್ನು ಹತ್ತಿಕೋ. ಸುವರ್ತಮಾನವನ್ನು ಪ್ರಕಟಿಸಬಲ್ಲ ಯೆರೂಸಲೇಮೆ, ನಿನ್ನ ಧ್ವನಿಯನ್ನು ಗಟ್ಟಿಯಾಗಿ ಎತ್ತು. ನಿರ್ಭಯವಾಗಿ ಎತ್ತಿ ಯಹೂದದ ಪಟ್ಟಣಗಳಿಗೆ, ಇಗೋ ನಿಮ್ಮ ದೇವರು, ಆಹಾ ಕರ್ತನಾದ ಯಹೋವನು ಶೂರನಾಗಿ ಬರುವನು ಎಂದು ಸಾರು. ಯೆಶಾಯ 40:1-5, 9-10. ಇದರಿಂದ ಕರ್ತನು ತಾನೇ ನಿಮಗೊಂದು ಗುರುತನ್ನು ಕೊಡುವನು. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮ್ಮಾನ್ಯುವೆಲ್ ಎಂದು ಹೆಸರಿಡುವಳು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಯೆಶಾಯ 7:14, ಮತ್ತಾಯ 1:23. ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ದೇವರು ಒಂದು ದೊಡ್ಡದಾದ ರಹಸ್ಯವನ್ನು ಪ್ರಕಟಪಡಿಸಿದ್ದಾನೆ. ಒಬ್ಬ ಕನ್ನಿಕೆ ಅಂದರೆ ಎಂದಿಗೂ ಪುರುಷನನ್ನು ಅರಿಯದಿದ್ದ ಒಬ್ಬ ಸ್ತ್ರೀಯ ಗರ್ಭದಲ್ಲಿ ತನ್ನ ಆತ್ಮವನ್ನು ತಿಳಿಸುವುದಕ್ಕೆ ದೇವರು ಯೋಜನೆ ಮಾಡಿಕೊಂಡಿದ್ದನು. ಈ ರೀತಿಯಾಗಿ ಮೆಸ್ಸಿಯನು ಲೋಕದೊಳಕ್ಕೆ ಹುಟ್ಟಿ ಬರುವುದಕ್ಕಿದ್ದನು. ನೀವು ತಿಳಿದಿರುವಂತೆ ಮೆಸ್ಸಿಯನಿಗೆ ಭೂಲೋಕದ ತಂದೆ ಇರಲಿಲ್ಲ. ಆತನು ಹುಟ್ಟುವುದಕ್ಕಿಂತ ಮೊದಲೇ ಪರಲೋಕದಲ್ಲಿದ್ದನು, ಯಾಕೆಂದರೆ ಆತನು ವಾಕ್ಯವಾಗಿದ್ದನು. ಆ ವಾಕ್ಯವು ಆದಿಯಲ್ಲಿ ದೇವರ ಬಳಿಯಲ್ಲಿತ್ತು. ಯೆಶಾಯನ ಪ್ರವಾದನೆಯ ಪ್ರಕಾರ ಮೆಸ್ಸಿಯನು ಮನುಷ್ಯ ದೇಹದಲ್ಲಿದ್ದ ದೇವರಾಗಿದ್ದನು. ಎಂತಹ ಒಂದು ಗಂಭೀರವಾದ ಸತ್ಯ! ಆತ್ಮನಾದ ದೇವರು ತನ್ನ ಸ್ವಂತ ಆತ್ಮವನ್ನು ಮತ್ತು ವಾಕ್ಯವನ್ನು ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಇಟ್ಟನು ಮತ್ತು ನಂತರ ಅದು ಒಂದು ಮಗುವಾಗಿ ಈ ಲೋಕದಲ್ಲಿ ಹುಟ್ಟುವಂತೆ ಮಾಡಿದನು. ಅದನ್ನೇ ಯೆಶಾಯನು ಪ್ರವಾದಿಸುತ್ತಾ ಹೀಗೆ ಹೇಳುತ್ತಾನೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಡೆದು ಅವನಿಗೆ ಇಮ್ಯಾನ್ಯುವೆಲ್ ಎಂದು ಹೆಸರಿಡುವಳು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಮುಂದಿನ ಅಧ್ಯಾಯಗಳಲ್ಲಿ ಮೆಸ್ಸಿಯನ ಬರುವಿಕೆಯ ಕುರಿತಾಗಿ ಯೆಶಾಯನು ಬರೆಯುತ್ತಾನೆ. ಒಂದು ಸ್ಥಳದಲ್ಲಿ ಅವನು ಹೀಗೆ ಹೇಳುತ್ತಾನೆ, ಕತ್ತಲಿನಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವೂ ಹೊಳೆಯಿತು. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನೂ ನಮಗೆ ದೊರೆತನು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಯೆಶಾಯ 9:2-6 ವಚನ. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆಯು ಹರ್ಷಧ್ವನಿಗೈಯುವುದು, ಅರಣ್ಯದಲ್ಲಿ ಒರತೆಗಳು ಒಡೆಯುವವು, ಒಣನೆಲದಲ್ಲಿ ನದಿಗಳು ಹುಟ್ಟಿ ಹರಿಯುವವು. ಯೆಶಾಯ 35:5-6. ಈ ವಚನಗಳಲ್ಲಿ ಮೆಸ್ಸಿಯನು ಭೂಮಿಗೆ ದೇವರ ಪರಿಶುದ್ಧತೆಯನ್ನು ಮತ್ತು ಕನಿಕರವನ್ನು ತರುತ್ತಾನೆಂದು ಯೆಶಾಯನು ಪ್ರವಾದಿಸುತ್ತಾನೆ. ಯಾರೊಬ್ಬನೂ ಎಂದೂ ಮಾಡದಿರುವ ಬಲವಾದ ಕಾರ್ಯಗಳನ್ನು ಮೆಸ್ಸಿಯನ್ನು ಹೇಗೆ ಮಾಡುತ್ತಾನೆಂಬುದನ್ನು ಸಹ ಯೆಶಾಯನು ಪ್ರವಾದಿಸಿದ್ದಾನೆ. ಆದ್ದರಿಂದ ಈತನು ದೇವರ ಪ್ರಸನ್ನತೆಯಿಂದ ಬಂದಂತಹ ಪರಿಶುದ್ಧ ಮೆಸ್ಸಿಯನಾಗಿದ್ದಾನೆಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಅದಕ್ಕಾಗಿಯೇ ಪ್ರವಾದಿಯಾದ ಯೆಶಾಯನು ಮೆಸ್ಸಿಯನು ಈ ರೀತಿಯಾಗಿ ಕರೆಯಲ್ಪಡುತ್ತಾನೆಂಬುದನ್ನು ಬರೆದಿದ್ದಾನೆ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಸ್ಪಷ್ಟವಾಗಿ ಹೇಳುವುದಾದರೆ ಪ್ರವಾದಿಗಳ ಹಾಗೆ ಅದೇ ರೀತಿಯ ಮಟ್ಟದಲ್ಲಿ ಮೆಸ್ಸಿಯನನ್ನು ಇಡುವುದಕ್ಕೆ ಪ್ರಯತ್ನಿಸುವಂತಹ ಈ ದಿನದ ಜನರ ಹಾಗೆ ಯೆಶಾಯನಿರಲಿಲ್ಲ. ಪ್ರವಾದಿಯಾದ ಯೆಶಾಯನು ದೇವರ ಪ್ರಸನ್ನತೆಯಿಂದ ಬರಲಿಕ್ಕಿದ್ದ ವಿಮೋಚಕನ ಮಹಿಮೆಯನ್ನು ಗ್ರಹಿಸಿಕೊಂಡಿದ್ದನು. ಈ ದಿನ ನಾವು ನಿಮಗೆ ವಿದಾಯ ಹೇಳುವುದಕ್ಕಿಂತ ಮೊದಲು ನಾವು ಇನ್ನೊಂದು ಅಧ್ಯಾಯವನ್ನು ಓದಲೇಬೇಕು. ಅದು 53 ಅಧ್ಯಾಯ. ಪ್ರವಾದಿಯಾದ ಯೆಶಾಯನು ಬರೆದಿರುವ ಎಲ್ಲಾ ಅಧ್ಯಾಯಗಳಲ್ಲಿ ಇದು ಹೆಚ್ಚು ಅದ್ಭುತವಾದ ಅಧ್ಯಾಯವಾಗಿದೆ. ಯಾಕೆಂದರೆ ಲೋಕದ ಪಾಪದ ಶಿಕ್ಷೆಯನ್ನು ಹೊತ್ತುಕೊಳ್ಳುವುದಕ್ಕೆ ಒಂದು ಯಜ್ಞದ ಕುರಿಯ ರೀತಿಯಲ್ಲಿ ಮೆಸ್ಸಿಯನು ಹೇಗೆ ತನ್ನ ರಕ್ತವನ್ನು ಸುರಿಸುತ್ತಾನೆಂಬುದನ್ನು ಅವನು ಇದರಲ್ಲಿ ಪ್ರವಾದಿಸಿದ್ದಾನೆ. ಮೆಸ್ಸಿಯನ ಕಾಲಕ್ಕಿಂತ 700 ವರ್ಷಗಳಿಗಿಂತ ಮೊದಲು ದೇವರು ತನ್ನ ಪ್ರವಾದಿಯಾದ ಯೆಶಾಯನಿಗೆ ಕೊಟ್ಟಿರುವ ಶುಭ ಸಂದೇಶವನ್ನು ಜಾಗ್ರತೆಯಿಂದ ಕೇಳಿಸಿಕೊಳ್ಳಿರಿ. ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತವೆ, ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು? ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಹೌದು. ನಾವಾದರೂ ಅವರು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೇವೆ. ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಯೆಶಾಯ 53:1-6 ವಚನ. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಅವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗಿರುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜ್ಞಾನವನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರ್ಯನನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಏಷಾಯ 53:7-12 ವಚನಗಳು. ನಮ್ಮ ಪಾಪಗಳಿಗಾಗಿ ಕ್ರಯ ತೆರುವುದಕ್ಕೆ ಮೆಸ್ಸಿಯನ್ನು ಸಹಿಸಿಕೊಳ್ಳುವಂತಹ ಸಂಕಟಕ್ಕೆ ಸಂಬಂಧಿಸಿದ ವಿಷಯವನ್ನೇ ಏಷಾಯನು ಬರೆದಿದ್ದಾನೆ. ಹೌದು, ವಿಮೋಚಕನು ಸಂಕಟವನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಬೇಕಾಗಿತ್ತು. ಆದ್ದರಿಂದ ದೇವರು ತನ್ನ ನೀತಿಯನ್ನು ರಾಜಿ ಮಾಡಿಕೊಳ್ಳದೆ ನಮ್ಮ ಪಾಪವನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಯಿತು. ಅದಕ್ಕೋಸ್ಕರವೇ ಏಷಾಯನು ಹೀಗೆ ಬರೆದಿದ್ದಾನೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನೂ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ನಮ್ಮೆಲ್ಲರ ದೋಷದ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಏಷಾಯ 53:5-6 ವಚನಗಳು. ಈ ಗಂಭೀರವಾದ ವಚನವು ಏಷಾಯನ ಪುಸ್ತಕದ ಸಂದೇಶವನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಕೆಟ್ಟ ಸುದ್ದಿ ಮತ್ತು ಒಳ್ಳೆ ಸುದ್ದಿ. ಮೊದಲನೆಯದಾಗಿ ಕೆಟ್ಟ ಸುದ್ದಿ ಏನೆಂದರೆ, ನಾವೆಲ್ಲರೂ ಪಾಪಿಗಳು ಮತ್ತು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತಹ ಯಾವ ಮಾರ್ಗವೂ ನಮಗಿರಲಿಲ್ಲ. ಅದಕ್ಕಾಗಿಯೇ ಏಷಾಯನು ಹೀಗೆ ಬರೆಯುತ್ತಾನೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನೂ ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಎರಡನೆಯದಾಗಿ ಒಳ್ಳೆ ಸುದ್ದಿ ಏನೆಂದರೆ, ಪಾಪಿಗಳನ್ನು ರಕ್ಷಿಸುವುದಕ್ಕೆ ದೇವರು ಒಂದು ಯೋಜನೆಯನ್ನು ರಚನೆ ಮಾಡಿದನು, ಮತ್ತು ಆ ಯೋಜನೆಯು ಮೆಸ್ಸಿಯನ ಮರಣ ಮತ್ತು ಪುನರುತ್ಥಾನದ ಮೂಲಕವಾದ ಯೋಜನೆಯಾಗಿತ್ತು. ಅದಕ್ಕಾಗಿಯೇ ಏಷಾಯನು ಹೀಗೆ ಬರೆದಿದ್ದಾನೆ, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮ್ಮೆಲ್ಲರ ದೋಷಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು. ಸ್ನೇಹಿತರೆ, ನಿಮ್ಮ ಪಾಪವು ಪರಿಶುದ್ಧನಾದ ದೇವರ ಮುಂದೆ ಎಷ್ಟು ದೊಡ್ಡದಾಗಿದೆ ಎಂದು ನೀವು ತಿಳಿದುಕೊಂಡಿರಾ? ಕನ್ಯೆಯಲ್ಲಿ ಹುಟ್ಟಿದವನು ದೇವರು ನಮ್ಮ ಕೂಡ ಇದ್ದಾನೆ ಎಂಬುವನೇ ಮೆಸ್ಸಿಯನು ಎನ್ನುವುದನ್ನು ನೀವು ನಂಬುತ್ತೀರಾ? ಒಂದು ಯಜ್ಞದ ಕುರಿಯ ಹಾಗೆ ಮೆಸ್ಸಿಯನು ಯಾಕೆ ತನ್ನ ರಕ್ತವನ್ನು ಸುರಿಸಿದನೆಂಬುದು ನಿಮಗೆ ಗೊತ್ತಾ? ಪ್ರವಾದಿಯಾದ ಏಷಾಯನ ಈ ಜೀವ ಕೊಡುವ ಮಾತುಗಳನ್ನು ಧ್ಯಾನಿಸಿರಿ. 53ನೇ ಅಧ್ಯಾಯದಲ್ಲಿ ಏಷಾಯನು ಬರೆದಿರುವುದೆಲ್ಲವನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡುವುದಕ್ಕೆ ಬಯಸುತ್ತಾನೆ. ಈ ದಿನ ನಾವು ಅಧ್ಯಯನ ಮಾಡಿದ್ದರಲ್ಲಿ ನಿಮಗೆ ಯಾವುದಾದರೂ ಸ್ಪಷ್ಟವಾಗಿಲ್ಲದಿದ್ದರೆ ನಮಗೆ ಬರೆಯಿರಿ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಪ್ರವಾದಿಯಾದ ಏಷಾಯನ ಮೂಲಕವಾಗಿ ಕರ್ತನು ನಿಮಗೆ ಕೊಟ್ಟಿರುವ ಈ ಸಂದೇಶದ ಕುರಿತು ನೀವು ಆಳವಾಗಿ ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.